ಶ್ರೀಮತ ಅಂದ್ರೇನು? ಶ್ರೀಮಂತ ಅಂದ್ರೆ ಯಾರು? ಏ ಗುಣ ನಾಮ ಜಗತ್ ಪ್ರಸಿದ್ಧ ಯಮತೇಷು ತೇಷು ಸ್ಮ ನಿದರ್ಶಯಂತಿ ಸಾಕ್ಷಾತ್ ಮಹಾಭಾಗವತ ಪ್ರಬರ್ಹಂ ಶ್ರೀಮಂತ ಮೇನಂ ಹನುಮಂತ ಮಾಹು. ಹನುಮ ಶ್ರೀಮಂತ ಅಂದ್ರೆ ಯಾರು? ಹನುಮಂತ. ಶ್ರೀಮತಾಂಗೆ ಅಂದ್ರೆ ಅರ್ಥ ಮಧ್ವಾಚಾರ ಶಿಷ್ಯರ ಮನೆಯಲ್ಲಿ ಹುಡ್ತಾನೆ ಅಂತ. ಇದಕ್ಕಿಂತ ಭಾಗ್ಯ ಬೇಕಾ? ಹನುಮಂತನ ಗುಡಿಗೆ ಹೋಗೋರ ಮನೆಯಲ್ಲಿ ಹುಡ್ತಾನೆ, ಹನುಮಂತನ ಸೇವೆ ಮಾಡಿದ ಮನೆಯಲ್ಲಿ ಹುಡ್ತಾನೆ. ಈ ಮಾತನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಮೊನ್ನೆ ಹೇಳಿದೆ, ಆತ್ಮ ಅಂದ್ರೆ ಹನುಮಂತ ಅಂತ ಅರ್ಥ, ವಾಯುದೇವರು ಅಂತ ಅರ್ಥ. ಆತನ ಹೇಳಿದ್ರೆ ಉದ್ಧಾರವಾಗಿ ಬಿಡ್ತಾನೆ. ಅದಕ್ಕೆ ಇವತ್ತು ನೋಡಿ, ಹನುಮಂತನ ಗುಡಿ ಇಲ್ಲದ ಊರೇ ಇಲ್ಲ. ಇವತ್ತು ರಾಮದೇವ್ರ ಗುಡಿ ಇಲ್ಲದ ಊರಿವೆ, ಹನುಮಂತನ ಗುಡಿ ಇಲ್ಲದ ಊರುಗಳಿಲ್ಲ. ಎಂಥ ಊರಲ್ಲೋ ಹನುಮಂತನ ಗುಡಿ ತಿರಲೇಬೇಕು. ಎಂಥ ಹನುಮಂತ? ನಿಂತ ಹನುಮಂತನೋ, ಕೂತ ಹನುಮಂತನೋ, ಬಿಳಿ ಹನುಮಂತ, ಕಪ್ಪ ಹನುಮಂತನೋ, ಕೆಂಪು ಹನುಮಂತನೋ? ಆ ಕಡೆ ಹೋದರೆ ಕೆಂಪು ಹನುಮಂತ, ಉತ್ತರ ಭಾರತದಲ್ಲಿ. ಇಲ್ಲೆಲ್ಲ ಕಪ್ಪ ಹನುಮಂತ ಅಂತ ಹನುಮಂತ ಇರ್ಬೇಕು. ಕಾಶಿ ವಿಶ್ವನಾಥ ಗುಡಿಗೆ ಹೋಗ್ಬೇಕಾದ್ರೆ ದಾರಿಯೊಳಗೆ ಎಂಟತ್ತು ಹನುಮಂತನ ಗುಡಿ ಬರುತ್ತೆ. ವಿಶ್ವನಾಥ ಒಬ್ಬ ಎಂಟತ್ತು ಹನುಮಂತ ದಾರಿಯುದ್ದಕ್ಕೂ ಕೂಡ. ಇಷ್ಟು ಹನುಮಂತನನ್ನು ಯಾಕೆ ಇಟ್ಟಿದ್ದಾರೆ ಅಂದರೆ, ಉದ್ಧರೇದ ಆತ್ಮನಾತ್ಮಾನಂ, ಆತನ ಹತ್ತಿರ ಹೋದರೆ ನಾವು ಬದುಕಿ ಹೋಗ್ತೇವೆ ಅಂತ. ಹನುಮಂತನ ಹತ್ತಿರ ಹೋದರೆ ಬದುಕಿ ಹೋಗ್ತೇವೆ. ಹಳ್ಳಿಯವರಿಗೆ ಗೊತ್ತಿದ್ದು, ಹೆಬ್ಬೆಟ್ಟು ಹೊತ್ತವರಿಗೆ ಗೊತ್ತು, ಆದರೆ ಎಷ್ಟೋ ಓದೋರಿಗೆ ಗೊತ್ತಿಲ್ಲ. ಬಾಬಾನ ಹತ್ರ ಹೋಗ್ಬಿಡ್ತಾರೆ, ಹನುಮಂತ ಹತ್ರ ಹೋಗೋದಿಲ್ಲ, ಬಾಬಾನ ಹತ್ರ ಹೋಗ್ಬಿಡ್ತಾರಪ್ಪ. ಅದಕ್ಕೆ ಹೇಳ್ತಾರೆ, ನಾವು ತಪ್ಪು ಕಡೆಗೆ ಹೋಗೋರು ಮನೆಯಲ್ಲಿ ಹುಟ್ಟಾಗ ಆಗಬಾರದು, ತಪ್ಪು ಉಪಾಸನೆ ಮಾಡೋರು ಮನೇಲಿ ಹುಟ್ಟಾಗ ಆಗಬಾರದು. ನಚರ ಮಂತ್ಯ ಹೋ ಅಸದ್ ಉಪಾಸನೆಯ ಆತ್ಮಹನಃ. ಈ ಶ್ರುತಿಗೀತೆ ಮಾತು ಕೇಳಿದ್ರೆ ಗೊತ್ತಾಗುತ್ತೆ, ನಮ್ಮ ಹುಟ್ಟು ಬಹುಜನ್ಮಗಳ ಫಲದಲ್ಲಿ ಬರೋದದು. ಒಂದು ಒಳ್ಳೆ ಕಾಲೇಜ್ ಸೀಟ್ ಸಿಗಬೇಕಾದ್ರೆ ಕಷ್ಟ, ಒಂದು ಕಾನ್ವೆಂಟ್ ಸೀಟ್ ಸಿಗಬೇಕಾದ್ರೆ ಕಷ್ಟ. ಒಳ್ಳೇದಕ್ಕೆ ಇನ್ನು ಒಳ್ಳೆ ಮನುಷ್ಯನಾಗಿ ಹುಟ್ಟೋದೇ ದುರ್ಲಭ. ಮಾನವ ಜನ್ಮ ದೊಡ್ಡದು, ಅದ ಹಾನಿ ಮಾಡಲು ಬೇಡಿ ಹುಚ್ಚಪ್ಪ ಗಡೀರ. ಅದೆಲ್ಲ ಕೈಕಾಲಲ್ಲಿರೋ ಜನ್ಮ ಆಗಿಬಿಟ್ರೆ, ಅದು ಶ್ರೇಷ್ಠವಾದ ಶುದ್ಧಾರದ ಮನೆಯವನಾಗಿಬಿಟ್ರೆ, ಪ್ರಾಮಾಣಿಕರ ಮನೆಯಾದ್ರೆ, ಗೌರವಸ್ಥರ ಮನೆಯಾದ್ರೆ ಎಷ್ಟು ಪುಣ್ಯ ಮಾಡಿರ್ಬೇಕು ಅದಕ್ಕೆ. ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ವೈಷ್ಣವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಮತ್ಪರತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಪರಮಾತ್ಮನ ಬಗ್ಗೆ ಹೇಳ್ತಾರೆ. ಇಂಥ ಹಿರಿಮೆ ಇರತಕ್ಕಂಥ ಶ್ಲೋಕ. ಆ ಹುಟ್ಟವನಿಗೆ ಬರುತ್ತೆ ಅಂತ ಹೇಳಿದ್ದಾರೆ. ಆ ಹುಟ್ಟವನಿಗೆ ಬಂತು. ಇನ್ನೂ ಮುಂದುವರಿಸಿ, ಈ ರೀತಿ ದೃಷ್ಟಾಂತಗಳು ಉಂಟಾ ಅಂತ ಕೇಳಿದರೆ, ಯಾಕಿಲ್ಲ? ಭರತನ ಕಥೆ ಕೇಳಿದಿವಲ್ಲ, ದೊಡ್ಡ ಯೋಗಿಯವನು ಅರಣ್ಯಕ್ಕೆ ಹೋದ, ಆದ ಜಿಂಕೆ ಕಂಟು ಬಿತ್ತು, ದೇವರು ಮರ್ತೇ ಬಿಟ್ಟ, ಹರಿಣ ಸಿಕ್ತು ಹರಿನ ಬಿಟ್ಟ, ಹರಿಣ ಕುಣಕ ಸಿಕ್ತು ಹರಿನ ಬಿಟ್ಟ, ಎದ್ರೆ ಕೂತ್ರೆ ಏಣ ಕುಣಕ ಏಣ ಕುಣಕ ಅಂದಿದ್ದು ಅಂದಿದ್ದೆ, ನಾರಾಯಣ ಅವನನ್ನು ಬಿಟ್ಟೇ ಬಿಟ್ಟ, ಕೊನೆ ಜಿಂಕಿಯಾಗೆ ಹುಟ್ಟಿದ, ಯೋಗ ಭ್ರಷ್ಟನಾಗಿಬಿಟ್ಟ ಅವನೀಗ. ಮುಂದೆಲ್ಲಿ ಹುಟ್ಟಿದ? ಒಬ್ಬ ಅಂಗಿರಸ್ ಗೊತ್ತದ ಬ್ರಾಹ್ಮಣ ಮನೆಯಲ್ಲಿ ಹುಟ್ಟಿದ, ಅದೇ ಕೊನೆಯ ಜನ್ಮ. ರಘುಗಣನ ಉಪದೇಶ ಮಾಡಿದ್ರೆ ಸದ್ಗತಿ ಹೊರಟೇ ಬಿಟ್ಟ, ಜಸ್ಟೇ ಗ್ಯಾಪ್ ಅಷ್ಟೇ ಹೊರತು ವೇಸ್ಟ್ ಆಗಲೇ ಇಲ್ಲ. ಅಜಾಮೇಡ ಚಿಕ್ಕಂದಿನಲ್ಲಿ ಎಲ್ಲ ದೊಡ್ಡ ಶಾಸ್ತ್ರ ಪಾರಂಗಾತ ಆತ, 16 ವರ್ಷ ವಯಸ್ಸು. ಯಾವುದೋ ಕಾರಣಕ್ಕೆ ಪ್ರಾರಬ್ಧವಶಾತ್ ಒಬ್ಬ ಅಯೋಗ್ಯ ಸ್ತ್ರೀಯ ಸಹವಾಸ ಬಿತ್ತು, ತನ್ನ ಜೀವನ ಹಾಳು ಮಾಡಿಕೊಂಡು ಬಿಟ್ಟ. 80 ವರ್ಷದವರೆಗೂ ಬದುಕಿದ, ಸಡನ್ನ ಇನ್ನೇನು ಸಾಯಕಾಲ ಬಂತು. ಯಮದೂತರು ಬಂದು ಪಾಶೆ ಹಾಕಿದರು, ತಕ್ಷ್ಣ ಪರಮಾತ್ಮನ ಜ್ಞಾಪಕ ಆಯ್ತು. ಅಷ್ಟು ದಿವಸ ಓದಿ ತಕ್ಷಣ ಜ್ಞಾಪಕ ಆಯ್ತು ಅವನಿಗೆ. ಇದೆಲ್ಲ ಕಥೆ ಕೇಳಿದರೆ ಯೋಗ ಭ್ರಷ್ಟರಾದವನು ಖಂಡಿತ ಉದ್ಧಾರವಾಗಿಯೇ ಆಗ್ತಾನೆ. ಅದಕ್ಕೆ ಯೋಚನೆ ಮಾಡೋ ಕಾರಣ ಇಲ್ಲ. ಶುಚೀನಾಂ ಶ್ರೀವತಾಂ ಗೇಹೇ ಯೋಗ ಭ್ರಷ್ಟೋ ವಿಜಾಯತೆ, ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ. ಪರಮಾತ್ಮ ಮುಂದೆ ಹೇಳ್ತಾರೆ ಅರ್ಜುನ, ಇನ್ನೂ ಒಂದು ಹೇಳ್ತೇನೆ ಕೇಳು. ಶ್ರೀಮಂತರ ಮನೆಯಲ್ಲಿ ಹುಟ್ಟುತ್ತಾನೆ ಅಲ್ಲ, ಯೋಗಿಗಳ ಮನೆಯಲ್ಲೇ ಹುಟ್ಟಿಬಿಡ್ತಾನೆ. ಇನ್ನೂ ಎಷ್ಟು ಅನುಕೂಲ ಆಯ್ತು ಲೆಕ್ಕ ಹಾಕಿ. ಯೋಗಿಗಳ ಮನೆಯಲ್ಲೇ ಹುಟ್ಟುತ್ತಾನೆ. ಧೀಮತಾಂ ಧೀಮತಾಂ ಯೋಗಿನಾಮೇವ ಕುಲೇ ಭವತಿ. ಮತ್ತು ರಾಯರ ಮಕ್ಕಳಂತ ಹುಟ್ಟಿದ್ರೆ ಲಕ್ಷ್ಮೀನಾರಾಯಣಾಚಾರ್ಯ, ಎಂಥ ಯೋಗಿಗಳಾಗಿರ್ಬೇಕು ಅವರು. ಗೀತಾವಿರುತ್ತಿ ಬರೆದವರ ಮಗ, ಎಂಥ ಸಿದ್ಧಿ ಬಂದಿರಬೇಕು. ಲಕ್ಷ್ಮೀನಾರಾಯಣಾಚಾರ್ಯ ರಾಯರ ಮಕ್ಕಳ ಹೆಸರು, ಎಂಥ ಮಹಾನುಭಾವರು ಅವರು. ಸಾಕ್ಷಾತ್ ಅವರ ಸಂತಾನವಾಗಿ ದೊಡ್ಡ ಯುವತಿಯು ರಾಯರ ಯೋಗಿ ಅನ್ನೋದ್ರ ಬಗ್ಗೆ ಜಗತ್ತು ಯಾರ್ಯಾರಿಗೂ ಸಂಶಯ ಇಲ್ಲ. ಪೂಜ್ಯಾಯ ರಾಘವೇಂದ್ರಾಯ, ಆ ವೃಂದಾವನ ನೋಡಿದ್ರೆ ಪುಣ್ಯ ಅಂತ ಹೇಳೋದಾದರೆ, ಅವರ ಮಗನಾಗಿ ಹುಟ್ಟಿ ಬಂದ ವ್ಯಕ್ತಿ ಎಂಥ ಭಾಗ್ಯಶಾಲಿಯಾಗಿರಬೇಕು. ಆ ದೃಷ್ಟಿಯೊಳಗೆ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಅಂತ ಯೋಗಿಗಳ ಮನೆಯಲ್ಲಿ ಹುಟ್ಟುತ್ತಾನೆ. ಈಗ ನಮಗೆ ಅರ್ಥ ಆಗುತ್ತೆ. ಈ ಗೀತೆ ಶ್ಲೋಕ ಓದಿದವರಿಗೆ ಒಂದು ಗ್ಯಾರಂಟಿ ಆಯ್ತು, ಪುನರ್ಜನ್ಮ ಇದೆ ಅಂತ ಒಂದು ಗೊಂದಲ ಪರಿಹಾರ ಆಯ್ತು. ಪುನರ್ಜನ್ಮ ಇದೆಯಲ್ಲೋ, ಭಾರಿ ಗೊಂದಲ ಇದೆಯಲ್ಲ, ಇರಲಿ, ಸಾಕಷ್ಟು ಜನಕ್ಕೆ ಇರಲಿ. ಭಗವದ್ಗೀತೆ ಓದೋರಿಗೆ ಇರಬೇಕಾಗಿಲ್ಲ, ಭಗವದ್ಗೀತೆ ಓದಿದ್ರೆ ಪುನರ್ಜನ್ಮದ ಯೋಚನೆ ಗ್ಯಾರಂಟಿ ಇದ್ದೇ ಇರುತ್ತೆ ಅಂತ ಖಚಿತವಾಯ್ತು. ಅದು ಭಗವದ್ಗೀತೆ ಪರಿಹಾರ ಮಾಡದಿರೋ ಸಮಸ್ಯೆನೇ ಇಲ್ಲ, ಎಲ್ಲ ಸಮಸ್ಯೆಗೂ ಉತ್ತರ ಉಂಟು ಅದರೊಳಗೆ. ಒಳ್ಳೆ ಮನೆಯಲ್ಲಿ ಹುಟ್ಟುತ್ತಾನೆ, ಯೋಗಿಗಳೇ ಮನೆಯಲ್ಲಿ ಹುಟ್ಟುತ್ತಾನೆ ಅಷ್ಟೇ ಅಲ್ಲ. ತತ್ರತಂ ಬುದ್ಧಿ ಸಂಯೋಗಂ ಲಭತೆ ಪೂರ್ವ ದೇಹಿಕಂ ಅಂತ ಹೇಳ್ತಾರೆ. ಇದು ಬಹಳ ಮುಖ್ಯ. ಇದು ಹಿಂದಿನ ಸಾಧನೆ ಬ್ರೇಕ್ ಆಗಿತ್ತಲ್ಲ, ಅವನಿಗೆ ಇಲ್ಲಿ ಹುಟ್ಟುತ್ತಾನಲ್ಲ, ಆ ಸಾಧನೆ ಬಾರನ್ ಗಿಫ್ಟ್ ಆಗಿ ಬರುತ್ತೆ ಅಂತ ಹೇಳ್ತಾರೆ. ಬಾರನ್ ಗಿಫ್ಟ್ ಇದು ಅರ್ಥ ಮಾಡಿಕೊಂಡ ಎಷ್ಟೋ ಜನ ಮನೇಲಿ ನೋಡ್ತೇನೆ. ಅವಾಗ ಚಿಕ್ಕ ಮಕ್ಕಳಿಗೆ ಎಂಥ ಧರ್ಮ ಪ್ರಜ್ಞೆ ಇರುತ್ತೆ ಗೊತ್ತಾ? ಆಶ್ಚರ್ಯ ಅಂದ್ರೆ ಆಶ್ಚರ್ಯ, ಅಷ್ಟು ಪರ್ಫೆಕ್ಟ್ ಆಗಿರುತ್ತೆ. ದೊಡ್ಡವರಿಗಿರೋ ಚಿಕ್ಕವರಿಗಿರುತ್ತೆ, ಯಾರು ಹೇಳ್ಕೊಟ್ಟೇ ಇಲ್ಲ, ನ್ಯಾಚುರಲಿ ಆ ಕಡೆ ಹೋಗುತ್ತೆ. ಪೂರ್ವಜನವಾದ ಫಲ ಅದು ಬಾರನ್ ಗಿಫ್ಟ್ ಆಗಿ ಬರುತ್ತೆ. ಎಲ್ಲ ವಿದ್ಯೆಯಲ್ಲೂ ಹಾಗೇನೆ, ಚಿಕ್ಕ ಚಿಕ್ಕ ಮಕ್ಕಳು 3-4 ವರ್ಷ ಸಂಗೀತ ಕಚೇರಿ ಮಾಡೋರು ಸಿಗ್ತಾರೆ. ಸಂಗೀತ 60 ವರ್ಷ ಸಂಗೀತ ಕೇಳಕ್ಕೆ ಬರೋದಿಲ್ಲ ಅನೇಕರಿಗೆ. 3 ವರ್ಷಕ್ಕೆ ಸಂಗೀತ ಕಚೇರಿ ಮಾಡ್ತಾನೆ, ಬಿಟ್ಟಿಗೆ ಬರ್ತಾರೆ, ಕಾರ್ ಡ್ರೈವ್ ಮಾಡ್ತಾನೆ, ಕೆಲವರಂತೂ ಧ್ಯಾನಕ್ಕೆ ಕೊಡ್ತಾರೆ. ಇಂಥ ಸಿದ್ಧಿ ಎಲ್ಲಿಂದ ಬಂತವರಿಗೆ? ಈ ಜನ್ಮ ಸಿದ್ಧಿ ಅಲ್ಲ, ಜನ್ಮಾಂತರ ಸಿದ್ಧಿ, ಬಾರನ್ ಗಿಫ್ಟ್ ಆಗಿ ಬಂತು ಅಂತ. ಮತ್ತೆ ಎಷ್ಟೋ ವಂಡರ್ಸ್ ಮಾಡೋ ಜನಗಳೆಲ್ಲ ಆ ರೀತಿ ಸಿದ್ಧಿ ಮಾಡಿಕೊಂಡವರು. ಇದನ್ನ ಸೈನ್ಸ್ ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ. ಯಾರು ಪುರಜನ್ಮ ಒಪ್ಪಿಲ್ಲ, ಹಿಂದಿನ ಸಾಧನೆ ಒಪ್ಪೋದಿಲ್ಲ, ಅವರಿಗಿಂತ ಮಿರಕಲ್ ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದೇ ಇಲ್ಲ. ಎಷ್ಟೋ ಜನ ಇವತ್ತು ಹಿಂದಿನ ಜನ ನೆನಪಿದ್ದವ್ರು ಬೇರೆ ಸಿಗ್ತಾರೆ ನಮಗೆ, ಪುನರ್ಜನ್ಮ ವಿಷಯ ಬಂತು ಅಂತ ಎಷ್ಟೋ ಜನ ಹೇಳ್ತಿರ್ತಾರೆ. ಅದಕ್ಕೆ ಯಾವ ಮೋಸ ಇರುತ್ತೆ ಅದರೊಳಗೆ? ಕೆಲವೆಲ್ಲ ಮೋಸದ ಕತೆ ಇರ್ಬೋದು, ಇಲ್ಲ ಅಂತೇನೂ ಇಲ್ಲ. ಆದರೆ ಕೆಲವು ನಿಜ ಅದರೊಳಗೆ. ಕೆಲವರು ಪ್ರಶ್ನೆ ಮಾಡ್ತಿರ್ತಾರೆ, ಪುನರ್ಜನ್ಮ ಎರಡು ರೀತಿ ಆಗಬಹುದು. ಜಡಭರತನಿಗೆ ಪೂರ್ವಜನ್ಮ ಸ್ಮೃತಿ, ಜಾತಿ ಸ್ಮೃತಿ ಅಂತ ಕರೀತಾರೆ. ಹುಟ್ಟುತ್ತಿರ್ಲಿಕ್ಕೆ ಬರೀ ವಿದ್ಯೆ ಬಂದಿತ್ತು ಅಲ್ಲ, ಹಿಂದಿನ ಎಲ್ಲ ಜನ್ಮ ಜ್ಞಾಪಕ ಇತ್ತು ಆತನಿಗೆ. ಸಾಮಾಂ ಸ್ಮೃತಿ ಮೃಗ ದೇಹೇ ಪಿ ವೀರ ಕೃಷ್ಣಾರ್ಚನ ಪ್ರಭವ ನೋಜಹಾತಿ, ಅಷ್ಟು ಪರ್ಫೆಕ್ಟ್ ಆಗಿ ಜ್ಞಾನ ಇತ್ತು ಆತನಿಗೆ. ಹುಡುಗರಿಗೆ ಅದು ಗೊತ್ತಿರೋದಿಲ್ಲ, ವೇಗಾಗಿರುತ್ತೆ. ಗೊತ್ತಿದ್ದ ಕೆಲವರಿಗೆ ಮರ್ತ ಹೋಗ್ಬಿಡುತ್ತಾನೆ. ಇದೊಂದು ವಿಜ್ಞಾನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲಿಲ್ಲ ಎಷ್ಟೋ ಜನಕ್ಕೆ. ಪುನರ್ಜನ್ಮ ಬಂದವರು ಒಂದು ಎರಡು ಮೂರು ವರ್ಷ ಇರುತ್ತೆ ಅವರಿಗೆ, ಆಮೇಲೆ ಹೋಗ್ಬಿಡುತ್ತೆ, ಇರೋದೇ ಇಲ್ಲ ಎಷ್ಟೋ ಜನಕ್ಕೆ. ತಾನು ಇಂಥವನಾಗಿದ್ದೆ ಅಲ್ಲಿ ಹುಟ್ಟು ಎಲ್ಲ ಹೇಳ್ತಿರ್ತಾರೆ, ಆಮೇಲೆ ಮರ್ತು ಬಿಡ್ತಾರೆ. ಯಾತಕ್ಕೆ? ಅನೇಕರಿಗೆ ಗೊತ್ತಿಲ್ಲ. ಭಗವಂತ ಗೀತೆಯನ್ನು ಹೇಳ್ತಾರೆ, ಬೇರೆ ಕಡೆ ಶಾಸ್ತ್ರದಲ್ಲೇ ಹೇಳ್ತಾರೆ, ಅದು ಭಾರಿ ಸುಲಭ. ಹೇಗೆ ನಮ್ಮ ಈ ಜೀವನದ ಕಾಂಟೆಂಟ್ ಬರಲು ಶುರುವಾಗುತ್ತಲ್ಲ, ಅದು ಫೀಡ್ ಆಗಲಿಕ್ಕೆ ಶುರುವಾಗುತ್ತೆ ಅಂತ ಹೇಳ್ತಾರೆ. ಇದು ಕಾಂಟೆಂಟ್ ಬರ್ತಾ 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 ಹೋದ್ರೆ ಫೀಡ್ ಆಗಿಬಿಡುತ್ತೆ. ಮಾನುಷಾನ್ನವನುಂಟು ಜ್ಞಾನಶೂನ್ಯನೂ ಆದೆ ಅಂತ ಹೇಳ್ತಾರೆ. ಈ ಟಚ್ ಬರ್ತಾ ಬರ್ತಾ, ವಿದ್ಯಾರ್ಥಿ ಪರೀಕ್ಷೆ ಹಿಂದಿನ ದಿವಸ ಎಷ್ಟು ಚೆನ್ನಾಗಿ ಓದಿರ್ತಾನೆ ಗೊತ್ತಾ? ಪರೀಕ್ಷಾ ದಿವಸ ಅಷ್ಟು ಚೆನ್ನಾಗಿ ಓದಿರ್ತಾನೆ, ರಿಸಲ್ಟ್ ಬರೋತ್ತಿಗೆ ಅರ್ಧ ಮರ್ತಿರ್ತಾನೆ ಅಷ್ಟೊತ್ತಿಗೆ. ಆಗ ರಿಸಲ್ಟ್ ಬರೋ ಹೊತ್ತಿಗೆ ಆ ಗ್ಯಾಪ್ ಒಳಗೆ ಅರ್ಧ ಮರ್ತೋಗಿರೋದು. ಮತ್ತೆ ತಕ್ಕ ಪರೀಕ್ಷೆ ಇಟ್ಟರೆ ಅಷ್ಟು ಮಾರ್ಕ್ಸ್ ಬರೋದಿಲ್ಲ ಅವನಿಗೆ, ಮತ್ತೆ ಟೈಮ್ ಕೊಡಬೇಕು ಅವನಿಗೆ. ಎರಡು ತಿಂಗಳು ಇಷ್ಟು ಬರೀತಾನಲ್ಲ, ಜನ್ಮಾಂತರದ ಎಷ್ಟು ಬರ್ತಿರ್ತಾನ ಅವನು. ಆದ್ದರಿಂದ ಹುಟ್ಟು ಒಳ್ಳೆ ಕಡೆ ಹುಟ್ಟಿ ವ್ಯಾಸರಾದಂಥವ್ರಿಗೆ ಅಂತ ಮರವು ಬರಲಿಲ್ಲ, ವಾದರಾದಂಥವ್ರಿಗೆ ಮರವು ಬರಲಿಲ್ಲ. ಯಾಕೆ ಗೊತ್ತಾ? ಹುಟ್ಟಿರ್ಲಿಕ್ಕೆ ಅವರಿಗೆ ಪರಮಾತ್ಮರ ಅಭಿಷೇಕ ಮಾಡಿದ ಹಾಲನ್ನು ಕುಡಿಸಿ ಬೆಳೆಸಿದ್ರು, ಬೇರೆ ಹಾಲಲ್ಲ, ನೈವೇದ್ಯ ಮಾಡಿದ ಪದಾರ್ಥ ಅವರಿಗೆ ತಿನ್ನಿಸಲೇ ಇಲ್ಲ. ಆ ರೀತಿ ಬೆಳೆಸಿದ್ದಕ್ಕೆ ಯುಕ್ತಿ ಬೆಳಿಲಿಕ್ಕೆ ಅವರು ಬರೀತಾರೆ, ನ್ಯಾಯ ವ್ಯಾಸತ್ರ ಇವರು ಬರೀತಾರೆ. ಇವ ಅರ್ಥ ಮಾಡಿಕೊಂಡ್ರೆ ಮಕ್ಕಳ ಜ್ಞಾನ ನಾವು ಕಾಪಾಡಬೇಕು ಅಂತ ಇದ್ರೆ ಅವರಿಗೆ ಒಳ್ಳೆ ಸಂಸ್ಕಾರ ಕೊಟ್ಟು ಬೆಳೆಸಬೇಕು. ಚಿಕ್ಕಂದಿನಲ್ಲೇ ಬಲ್ಲಾದ ಹೇಳೋ ಹಾಗೆ ಕೌಮಾರ ಆಚಾರ್ಯ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ. ಅರ್ಜುನ ಈ ರೀತಿ ಮುಂದೆ ಬರ್ತಾನೆ, ಹಿಂದಿನ ಜನ್ಮದ ಸಾಧನೆ ಜ್ಞಾಪಕಕ್ಕೆ ಬರುತ್ತೆ ಅವನಿಗೆ, ಮುಂದುವರೆದೇ ಬಿಡ್ತಾನೆ ಅಂತ ಹೇಳ್ತಾರೆ. ಮತ್ತೆ ಹೇಳ್ತಾರೆ, ಅವನು ಪೂರ್ವಾಭ್ಯಾಸೇನ ತೇನೈವ ಹ್ರಿಯತೇಹಿ ಅವಶೋಪಿ ಸಹ, ಎಳ್ಕೊಂಡು ಹೋಗುತ್ತಂತೆ ಹಿಂದಿನ ಜನ್ಮದ ಪ್ರಭಾವ ಎಳ್ಕೊಂಡು ಅದೇ ದಾರಿ ಎಳ್ಕೊಂಡು ಹೋಗಿಬಿಡುತ್ತಂತಾನೆ. ಎಷ್ಟೋ ಜನ ಆ ರೀತಿ ಚೇಂಜ್ ಆಗ್ತಾರೆ, ಬೇಡ ಬೇಡ ಕರೆಕ್ಟ್ ಆಗಲಿ ಜಾಯ್ನ್ ಆಗಿರ್ತಾರೆ, ಯಾರೇನು ಹೇಳಿದ್ರು ಕೇಳೋದಿಲ್ಲ, ಹಿಂದಿನ ಜನ್ಮದ ಪುಣ್ಯದ ಫಲ ಎಳ್ಕೊಂಡು ಹೋಗಿಬಿಡುತ್ತೆ. ಇದೆಲ್ಲ ಭಗವಂತ ಹೇಳಿದ ನಮ್ಗೆ ಎಷ್ಟು ಧೈರ್ಯ ಬರುತ್ತೆ ಗೊತ್ತಾ? ಆದ್ರಿಂದ ನಾವು ಕೊನೆಯ ಕಾಲಕ್ಕೆ ಇಷ್ಟೆಲ್ಲ ಮಾಡಿದ್ರೆ ಯೋಚನೆ ಇಲ್ಲ, ಇನ್ನು ಸ್ವಲ್ಪ ಕಡಿಮೆ ಇದೆ ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ. ಇವಾಗ ಸ್ಟಾರ್ಟ್ ಮಾಡಿದ್ದೀರಲ್ಲ, ಇದೊಂದು ಸ್ಟಾರ್ಟಿಂಗ್ ಪಾಯಿಂಟ್ ಆಗೇ ಆಗುತ್ತೆ ಅಂತ ಹೇಳ್ತಾರೆ. ಇದು ಉದ್ಧಾರ ಆಗೇ ಆಗ್ತಾರೆ. ಭಗವಂತ ಇನ್ನೊಂದು ಆಶ್ವಾಸನೆ ಕೊಡ್ತಾನೆ, ಅರ್ಜುನ ಯೋಗ ಬಾಳಕ್ಕೆ ಶುರುವಾಗಿ ಸತ್ವವನ ಕಥೆ ಹೇಳಿದೆ ನಾನೀಗ, ಅದು ಬಿಟ್ಟುಬಿಡು. ಜಿಜ್ಞಾಸುರಪಿ ಯೋಗಸ್ಯ ಶಬ್ದ ಬ್ರಹ್ಮಾತಿ ವರ್ತತೆ. ಯೋಗನ ತಿಳ್ಕೊಳ್ಬೇಕು ಅಂತ ಇಂಟ್ರೆಸ್ಟ್ ಇಟ್ಕೊಂಡಿರ್ತಾನಲ್ಲ, ಅವನು ಹಾಳಾಗೋದಿಲ್ಲ ಅಂತ ಹೇಳಿಬಿಡ್ತಾನೆ. ಯೋಗಿ ಆಗೋದು ಬೇಡ, ಏನು ಯೋಗಾಸಿ ಮಾಡಿಲ್ಲ ಅವನು ಇನ್ನೂ ಕೂಡ, ಏನೋ ಕೇಳಿದೆ ಮಾಡಬೇಕು ಅನ್ಕೊಂಡೆ ಸತ್ತ ಹೋಗ್ಬಿಟ್ಟೆ, ಮಾಡಲೇ ಇಲ್ಲ ಒಂದು ಕೂಡ. ಇನ್ನು ಮುಂದೆ ಮಾಡ್ತೀನಿ ಅಂತ ಅನ್ಕೊಂಡಿದ್ದ ಅಷ್ಟೇ, ಮಾಡಲೇ ಇಲ್ಲ ಅದನ್ನು ಸತ್ತ ಹೋಗ್ಬಿಟ್ಟ. ಆದರೆ ಸಾಯಿದ ಸತ್ ಮಾಡ್ತೇ ಸಂಕಲ್ಪ ಮಾಡಿದ್ನಲ್ಲ, ಮುಂದಿನ ಜನ್ಮಕ್ಕೆ ಆ ಸಂಸ್ಕಾರ ಶುರುವಾಗ್ಬಿಡುತ್ತೆ ಅಂತ ಹಾಗೆ. ಬಹುಶಃ ಭಗವಂತನ ಸರ್ಕಾರದಷ್ಟು ಕರುಣಾಳ ಸರ್ಕಾರ ಎಲ್ಲೆಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಏನು ಕರುಣಾ ನಿಧಿಯೋ ಹರಿ, ಮತ್ತೇನು ಭಕ್ತ ದೀನನೋ, ಇನ್ನೇನು ಈತನ ಲೀಲೆ. ಮತ್ತು ಅಂದ್ಕೊಂಡು ಅಂದ್ಕೊಂಡು ಎಷ್ಟೋ ಇಂಜಿನಿಯರಿಂಗು ಮೆಡಿಕಲ್ ಕನಸು ಕಂಡು ಕಂಡು ಕೊನೆಗೆ ಎಲ್ಲೋ ಸೇರ್ಕೊಂಡ್ಬಿಡ್ತಾರೆ, ಸಿಗೋದೇ ಇಲ್ಲ ಕೊನೆ. ಸಂಕಲ್ಪ ಮಾತ್ರ ಸಿಗೋದು ಎಲ್ಲೂ ಇಲ್ಲ. ದೇವರ ಸರ್ಕಾರ ಹಾಗಲ್ಲ, ಪ್ರಾಮಾಣಿಕ ಇಷ್ಟಪಟ್ಟರೆ ಭಗವಂತ ನಡೆಸೇ ನಡೆಸ್ತಾನೆ ಅಂತ ಹೇಳಿದ. ಜಿಜ್ಞಾಸುರಪಿ ಯೋಗಸ್ಯ ಶಬ್ದ ಬ್ರಹ್ಮ ಅತಿ ವರ್ತತೆ. ಇದಕ್ಕಿಂತ ಒಂದು ಧೈರ್ಯ ಯಾರು ಕೊಡಬೇಕು? ಇದು ಮಾತು ಕೇಳಿದ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ನಾವು ಯೋಚನೆ ಮಾಡೋ ಕಾರಣ ಇಲ್ಲ, ನಾವು ಸನ್ಮಾರ್ಗಕ್ಕೆ ಬಂದಿದ್ದೇವೆ, ದೇವರಿದ್ದಾರೆ ಅಂತ ಗೊತ್ತಾಗಿದೆ, ದೇವರು ಸರ್ವತಂತ್ರ ಸ್ವತಂತ್ರ ಅಂತ ಗೊತ್ತಾಗಿದೆ, ಆತನ ದಯೆಯಿಂದ ಮೋಕ್ಷ ಸಿಗೋದು ಖಚಿತ ಅಂತ ಗೊತ್ತಾಗಿದೆ, ಆತನಲ್ಲಿ ಭಕ್ತಿ ಮಾಡಬೇಕು ನಾವೀಗ. ಇನ್ಮೇಲಾದರೂ ಆದದ್ದಾಯಿತು, ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ ಅಂತ ದಾಸರಾಯನ ಮಾತು. ಇನ್ನಾದರೂ ಒಳ್ಳೆ ಹಾದಿ ಹಿಡಿ, ಗೀತೆ ಶ್ಲೋಕ ಇಲ್ಲದವರು ಹೇಳ್ತಿದ್ದಿಲ್ಲ ಮಾತನ್ನ, ಗೀತೆ ಶ್ಲೋಕದ ಬರ ಆಧಾರದ ಮೇಲೆ ದಾಸರಾಯಿದೆ ಬರೋದು. ಕೃಷ್ಣ ಹೇಳಿದ್ದಾನೆ, ಇನ್ನಾದರೂ ಒಳ್ಳೆ ಹಾದಿ ಹಿಡಿ, ಒಳ್ಳೆಯದಾಗೆ ಆಗುತ್ತೆ ನಿನಗೆ ಅಂದರೆ. ಒಳ್ಳೆ ನಾಳೆ ತಡ ಮಾಡಬೇಕು, ಇನ್ನೂ ತಡ ಮಾಡಬಾರ್ದಷ್ಟೆ, ಇನ್ನೂ ತಡ ಮಾಡಬೇಡ, ಕಷ್ಟ ಹಿಡಿದು ಬಿಡು. ಜಿಜ್ಞಾಸುರಪಿ ಯೋಗಸ್ಯ ಶಬ್ದ ಬ್ರಹ್ಮಾತಿ ವರ್ತತೆ. ಈ ರೀತಿ ಅರ್ಜುನ ಬದುಕಬೇಕು. ಈ ರೀತಿ ಮಾಡ್ತಾ ಮಾಡ್ತಾ ಹೋದಂತೆ ಏನಾಗುತ್ತೆ ಗೊತ್ತಾ? ಅನೇಕ ಜನ್ಮ ಸಂಸಿದ್ಧ ತಥೋ ಯಾತಿ ಪರಾಂಗತಿ, ಅನೇಕ ಜನ್ಮಗಳ ಸಿದ್ಧಿಯನ್ನು ಪಡಿತಾನೆ. ಮತ್ತೆ ಮುಂದಿನ ಜನ್ಮಕ್ಕೆ ಹೋಗ್ತಾನೆ, ಒಂದು ಜನ್ಮದಲ್ಲಿ ಕೋರ್ಸ್ ಮುಗಿಯೋದಿಲ್ಲ. ಮೆಡಿಕಲ್ ಒಂದು ವರ್ಷಕ್ಕೆ ಮುಗಿಯುತ್ತಾ? ಇಂಜಿನಿಯರಿಂಗ್ ಒಂದು ವರ್ಷಕ್ಕೆ ಮುಗಿಯುತ್ತಾ? ವರ್ಷಗಳು ಕಾಯ್ಬೇಕಾದ್ರೆ, ಅನೇಕ ವರ್ಷಗಳನ್ನು ಓದಿ ಡಾಕ್ಟರ್ ಇಂಜಿನಿಯರ್ ಆದರೆ ಅನೇಕ ಜನ್ಮಗಳಲ್ಲಿ ಯೋಗಿ ಆಗ್ತಾನೆ ಅಂತ ಹೇಳ್ತಾರೆ. ಇದು ವರ್ಷಗಳ ಕೋರ್ಸ್ ಅಲ್ಲ ಯೋಗ, ಅದು ಜನ್ಮಗಳ ಕೋರ್ಸ್ ಅಂತ ಕರೀತಾರೆ. ಆದ್ದರಿಂದ ಇವತ್ತು ಅನೇಕ ಜನರ ಹಂತಗಳನ್ನು ಕಾಣುತ್ತೇವೆ. ಜ್ಞಾನಿಗಳ ಎಲ್ಲ ಹಂತವರಿಲ್ಲ, ಅದರಲ್ಲಿ ಗಣೇಶನಿದೆ. ಕಾರಣ ಅವ್ರ ಜನ್ಮಗಳು ಎಷ್ಟಾಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫೈನಲ್ ಇಯರ್ ಸ್ಟೂಡೆಂಟ್ ರೀತಿ ಬೇರೆ, ಫಸ್ಟ್ ಇಯರ್ ಸ್ಟೂಡೆಂಟ್ ರೀತಿ ಬೇರೆ. ಅವ್ರು ಸೀನಿಯರ್ ಆಗ್ತಾರೆ, ಫಸ್ಟ್ ಇಯರ್ ಗೈಡ್ ಮಾಡ್ತಾನೆ ಆ ರೀತಿ ಇರ್ತಾರೆ. ಈ ರೀತಿ ಅರ್ಥ ಮಾಡಿಕೊಂಡ್ರೆ ಈ ಕೋರ್ಸಲ್ಲಿ ಲಾಂಗ್ ಕೋರ್ಸು, 5 ವರ್ಷ ಕೋರ್ಸಿಗೆ 10 ವರ್ಷ ಮಾಡೋ ಮಹಾನುಭಾವರು ಸಿಗ್ತಾರೆ. ಅನೇಕ ಜನ್ಮದ ಕೋರ್ಸ್ ಎಷ್ಟು ವರ್ಷ ಮಾಡ್ತಾರೆ ಹೇಳೋಕ್ಕೆ, ಎಷ್ಟು ಜನ್ಮ ಆಗುತ್ತೆ ಹೇಳೋದಕ್ಕೆ ಆಗೋದಿಲ್ಲ. ಅಂತೂ ಅಲ್ಲಿ ಡೌಟ್ ಇದೆ, ಇಲ್ಲಿ ಡೌಟ್ ಇಲ್ಲ, ಶೂರ್ ಅಂತ ಹೇಳುತ್ತಾನೆ. ಅನೇಕ ಜನ್ಮ ಸಂಸಿದ್ಧ ತಥೋಯಾತಿ ಪರಾಂಗತಿ, ಅಷ್ಟು ಒತ್ತು ಕೊಡ್ತಾರೆ ಪರಾಂಗತಿ. ಒಂದು ಪ್ರಶ್ನೆ ಬಂತು, ಅಲ್ಲ ನಮಗೆ ಒಳ್ಳೆ ಐಡಿಯಾ ಕೊಟ್ಟರಲ್ಲ ಯೋಗಿ, ಅಲ್ಲಕ್ಕೆ ಇಷ್ಟಪಟ್ಟರು ಉದ್ಧಾರ ಆಗ್ತದೆ ಅಂತ ಹೇಳಿಬಿಟ್ರಲ್ಲ, ಮತ್ತೆ ಯೋಗಿ ಯಾಕೆ ಆಗ್ಬಿಟ್ಟು ಸಾಯಲಿಕ್ಕೆ? ಇಷ್ಟಪಟ್ಬಿಟ್ರೆ ಸಾಕಲ್ಲ, ಇಷ್ಟಪಟ್ಬಿಟ್ರೆ ಸಾಕಲ್ಲ. ಏನಾದರೂ ಮಾಡಿ ಸತ್ಯವಾಗಿ ಪ್ರಯತ್ನ ಪಟ್ಟು ನಮ್ಮ ಅಭ್ಯಾಸ ಅಂದರೆ ಯೋಗ ಬರೋದಿಲ್ಲ ಅಂತ ಗುರುತಾಗುತ್ತೆ ಅಷ್ಟೇ. ಆ ರೀತಿ ಅಂದರೆ ಇಷ್ಟಪಟ್ಟರೆ ಹೀಗಾಗೋದಾದರೆ ಯಾಕೆ ಓದಬೇಕು? ಅದಕ್ಕೆ ಮುಂದೆ ಬರೀತಾರೆ ಯೋಗಿ, ಇಷ್ಟಪಡ್ತಾನೆ ಸಾಯ್ತಾನೆ, ಮುಂದೆ ಪ್ರಯತ್ನ ಪಡ್ತಾನೆ. ಪ್ರಯತ್ನಾತ್ ಯತಮಾನಸ್ತು ಯೋಗಿ ಸಂಸಿದ್ಧ ಕಿಲ್ಬಿಷಃ, ಪ್ರಯತ್ನಾತ್ ಯತಮಾನಸ್ತು ಪ್ರಯತ್ನ ಮಾಡ್ತಾನೆ. ಯೋಗದ ವಿಷಯ ಗೊತ್ತಾದ ತಕ್ಷಣ ಬೇಕು ಬೇಕು ಅಂತ ಇಷ್ಟಪಡ್ತಾನೆ. ಸಂಶುದ್ಧ ಕಿಲ್ಬಿಷಃ, ಪಾಪವೆಲ್ಲ ಹೋಲಿಕ್ಕೆ ಶುರುವಾಗುತ್ತೆ, ಪಾಪವೆಲ್ಲ ಹೋಲಿಕ್ಕೆ ಶುರುವಾಗುತ್ತೆ. ಅನೇಕ ಜನ್ಮ ಸಂಸಿದ್ಧ, ಈ ಜನ್ಮಕ್ಕಿಂತ ಇನ್ನೂ ಹೆಚ್ಚು, ಮತ್ತೂ ಹೆಚ್ಚು, ಮತ್ತೂ ಹೆಚ್ಚು ಮಾಡಿ ತಿಳ್ಕೊಳ್ಳಕ್ಕೆ ಅಂತ ಹೊರಟು ಸತ್ತ, ಮುಂದೆ ಒಂದು 5 in 1 day ಯೋಗಿ ಆಗೇ ಬಿಡ್ತಾನೆ. ಆದರೆ ಅನೇಕ ಜನ್ಮಗಳ ಗ್ಯಾಪ್ ಇದೆ ಹೊರತು ಅದು ವೇಸ್ಟ್ ಆಗೋದಿಲ್ಲ. ನಮಗಿದು ಗೊತ್ತಾದರೆ ನಾವು ಮಾಡ್ತಕ್ಕಂಥ ಖಚಿತವಾದ ಒಂದು ಭಗವದರ್ಪಣ ಬುದ್ಧಿಯ ಕಾರ್ಯ ಅತ್ಯಂತ ಯಶಸ್ವಿಯಾಗುತ್ತೆ ಅನ್ನೋದಕ್ಕೆ ಭಗವಂತನೇ ಕೊಟ್ಟ ಆಶ್ವಾಸನೆ, ಯಾವ ಮೀಡಿಯೇಟರ್ ಕೊಟ್ಟ ಆಶ್ವಾಸನೆ ಅಲ್ಲ ಇದು, ದೇವರು ಡೈರೆಕ್ಟಾಗಿ ಕೊಟ್ಟ ಆಶ್ವಾಸನೆ. ಅದು ತಿಳ್ಕೊಂಡ್ರೆ ಸರಿ. ಅರ್ಜುನ ಇನ್ನೂ ಹೇಳ್ತೇನೆ ಕೇಳು. ತಪಸ್ವಿಭ್ಯೋ ಅಧಿಕೋ ಯೋಗಿ, ಕರ್ಮಿಭ್ಯೋಪಿ ಮತೋಧಿಕ, ಜ್ಞಾನಿಭ್ಯೋಪಿ ಅಧಿಕೋ ಯೋಗಿ, ತಸ್ಮಾತ್ ಯೋಗಿ ಭವ ಅರ್ಜುನ. ಎಷ್ಟು ಹೊಗಳ್ತಾನೆ ಕೃಷ್ಣ, ತಪಸ್ವಿಭ್ಯ ಅಧಿಕ ಯೋಗಿ, ಜ್ಞಾನಿಭ್ಯೋಪಿ ಮತೋ ಅಧಿಕ, ಕರ್ಮಿಭ್ಯಶ್ಚ ಅಧಿಕ ಯೋಗಿ, ತಸ್ಮಾತ್ ಯೋಗಿ ಭವ ಅರ್ಜುನ. ಎಲ್ಲ ತಪಸ್ವಿಗಳಿಗಿಂತ ಯೋಗಿ ದೊಡ್ಡವನು, ಎಲ್ಲ ಜ್ಞಾನಿಗಳಿಗಿಂತ ಯೋಗಿ ದೊಡ್ಡವನು, ಎಲ್ಲ ಕರ್ಮಯೋಗಿಗಳಿಂದ ಯೋಗಿ ದೊಡ್ಡವನು. ಆದರೆ ಮೊದಲು ಯೋಗಿ ಆಗ್ಲಿಕ್ಕೆ ಪ್ರಯತ್ನ ಪಡು ಅಂತ ಹೇಳಿದ. ಮೊದಲು ಯೋಗಿಯಾಗು, ಶಾಸ್ತ್ರ ಹೇಳುತ್ತೆ ಯೋಗಿಯಾಗು, ನಮ್ಮ ಜನ ಸಿಕ್ಕಾಬಟ್ಟೆ ತಿಂದು ರೋಗಿಯಾಗು ಅಂತ ಹೇಳುತ್ತೆ. ಇವತ್ತು ರೋಗಿಗಳನ್ನು ಪ್ರಿಪೇರ್ ಮಾಡೋ ಕಾಲದಲ್ಲಿದ್ದಾರೆ, ಇವತ್ತು ಯೋಗಿಗಳನ್ನು ಅಲ್ಲ. ಏನು ಬೇಕಾದ್ರೆ ತಿನ್ನ, ಏನಾಗುತ್ತೆ ಅದಕ್ಕೆ? ಇವನ ಪ್ರಕಾರ ಏನಾಗೋದಿಲ್ಲ, ಶಾಸ್ತ್ರ ಪ್ರಕಾರ ನಾಶವಾಗಿ ಹೋಗ್ತಾನೆ ಅವನ ಜೀವನ. ಏನಾಗ, ಆರೋಗ್ಯ ಮೊದಲು ಕೆಡುತ್ತೆ, ಮನಸ್ಸು ಕೆಡುತ್ತೆ, ಸತ್ತು ಹೋಗಿಬಿಡ್ತಾನೆ. ಅದಕ್ಕೆ ಹೇಳಿದ, ಆಹಾರ ನಿಯಂತ್ರಣ ಯಾರಿಗಿಲ್ಲ ಅವನೆಂದೂ ಯೋಗಿಯಾಗ ಕನಸನ್ನೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ದಿವಸ ತಿಂದಿದ್ದು ಬಿಟ್ಟು ಇನ್ಮೇಲಾದ್ರೂ ಬಿಟ್ಬಿಡಿ ತಕ್ಷಣನೇ. ಇನ್ಮೇಲೆ ನಾನು ಕೆಟ್ಟದನ್ನು ತಿನ್ನೋದಿಲ್ಲ, ಕೆಟ್ಟಗಡೆ ತಿನ್ನೋದಿಲ್ಲ, ಒಳ್ಳೆ ರೀತಿ ಇರ್ತೇನೆ. ಯೋಗದ ಫಸ್ಟ್ ಸ್ಟೆಪ್ ಅಲ್ಲಿಂದ ಪ್ರಾರಂಭ, ಉದ್ಧಾರದ ಹಾದಿ ತೆಗಲಿಕ್ಕೆ ಶುರುವಾಗುತ್ತೆ. ಒಂದು ನಿಷಿದ್ಧ ಕೆಲಸವನ್ನು ಬಿಡೋದು, ವಿಹಿತ ಕೆಲಸವನ್ನು ಮಾಡೋದು, ಆ ಮೂಲಕ ತನಗೆ ತನ್ನವರಿಗೆ ಎಲ್ಲರಿಗೂ ಕಲ್ಯಾಣವಾಗುತ್ತೆ ಅಂತ ಯೋಗಿಯಾಗಬೇಕು. ತಪಸ್ವಿಭ್ಯ, ಎಂಥ ಕಾಡಿಗೆ ಹೋಗಿ ತಪಸ್ ಮಾಡ್ಲಿಕ್ಕೆ ಹೋಗಬೇಡ, ಇಲ್ಲಿ ಈ ರೀತಿ ಯೋಗಾಭ್ಯಾಸ ಶುರು ಮಾಡು, ಉದ್ಧಾರವಾಗಿಯೇ ಆಗ್ತೀಯ. ತಪಸ್ವಿಭ್ಯ ಅಧಿಕ ಯೋಗಿ, ಜ್ಞಾನಿಭ್ಯೋಪಿ ಮತ್ತೂ ಅಧಿಕ, ಎಲ್ಲ ಜ್ಞಾನಿಗಳಿಗಿಂತ ಯೋಗಿ ದೊಡ್ಡವನಾಗ್ತಾನೆ. ಜ್ಞಾನಿಗಳು ಶಬ್ದಕ್ಕೆ ಅರ್ಥ ಇಷ್ಟೇ, ನಮಗೆ ಅರ್ಥನೇ ಆಗೋದಿಲ್ಲ. ಆಗ ಜ್ಞಾನ ದೊಡ್ಡದು ಅಂತೀರಿ, ಯೋಗಿ ದೊಡ್ಡದು ಅಂತೀರಿ, ಜ್ಞಾನಿಗಿಂತ ಯೋಗ ದೊಡ್ಡದು ಅಂತ ಕೇಳಿದರೆ ಆಚಾರ್ಯ ಹೇಳ್ತಾರೆ, ಜ್ಞಾನಿಗಳು ಅಂದರೆ ಅಪೋಕ್ಷ ಜ್ಞಾನಿಗಳು ಅಂತ ಅರ್ಥ ಅಲ್ಲ, ಬರೀ ಓದಿದ ಜ್ಞಾನಿಗಳಿಗಿಂತ ಯೋಗ ಮಾಡಿ ಓದೋ ಜ್ಞಾನಿ ದೊಡ್ಡವನಾಗ್ತಾನೆ ಅಂತ. ತುಂಬ ಭಾಷ್ಯ ತಾತ್ಪರ್ಯ ಉಂಟು ಅದಕ್ಕೆ. ಸಾಮಾನ್ಯ ಜ್ಞಾನಿ ಅಂತ ಇರ್ತಾನಲ್ಲ, ಅವನಿಗಿಂತ ಯೋಗಿ ಭಾರಿ ದೊಡ್ಡವನು. ತಪಸ್ವಿ ಅಂದರೆ ಕೃಷ್ಣ ಚಾಂದ್ರಾಯಣಾಧಿಕಂ ತಪಃ, ಮೆಕ್ಯಾನಿಕಲಿ ಕೆಲವರು ಮಾಡೋದಿರ್ತಾರೆ. ಕೃಷ್ಣ ಯಾರೂ ಗೊತ್ತಿಲ್ಲ, ಕೃಷ್ಣಾರ್ಪಣೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಎಲ್ಲ ವ್ರತ ಮಾಡ್ತಾರೆ, ಒಂದು ವ್ರತನೇ ಬಿಡೋದಿಲ್ಲ. ಯಾರಿಗೆ ಅರ್ಪಣೆ ಅಂದರೆ ಗೊತ್ತಿಲ್ಲ, ಮಾಡಬೇಕು ಮಾಡಿಬಿಡ್ತಾರೆ. ಕೃಷ್ಣಾರ್ಪಣ ಬುದ್ಧಿನೇ ಅವನಿಗಿಲ್ಲ, ಟೋಟಲಿ ವೇಸ್ಟು. ಎಲ್ಲ ಹೋಗ್ತಾರೆ, ಎಲ್ಲಿ ಕೊಡಬೇಕು ಗೊತ್ತಿಲ್ಲ, ಸಬ್ಮಿಟ್ ಮಾಡೋ ಜಾಗನೇ ಗೊತ್ತಿಲ್ಲ, ಬರ್ಕೊಂಡು ಅಪ್ಲಿಕೇಶನ್ ಫಾರ್ಮ್ ಫಿಲಪ್ ಓಡಾಡ್ತಾರೆ, ಏನು ಪ್ರಯೋಜನ ಅದರಿಂದ? ಅದಕ್ಕೆ ಯೋಗಿ ಆಗಬೇಕು. ಜ್ಞಾನಿಭ್ಯೋಪಿ ಮತೋ ಅಧಿಕ, ಕರ್ಮಿಭ್ಯಶ್ಚ ಅಧಿಕ ಯೋಗಿ. ಕೆಲವರಿರ್ತಾರೆ, ಇವತ್ತು ನಮಗೊಂದು ವಿಷಯ ಗೊತ್ತು, ಫಿಸಿಕಲ್ ವರ್ಕ್ ಮಾಡ್ತಾರೆ ಬೆಳಗ್ಗಿಂದ ಸಾಯಂಕಾಲದವರೆಗೂ, ಮೂಟೆ ಎತ್ತೆತ್ತೆತ್ತಿ ಹಾಕ್ತಿರ್ತಾರಪ್ಪ, ಸ್ಟ್ರೆಂತ್ ಹೊರತಿರ್ತಾರೆ, ಸೂಟ್ಕೇಸ್ ಹೊರತಾ ಇರ್ತಾರೆ ಬೆಳಗ್ಗಿಂದ ಸಾಯಂಕಾಲದವರೆಗೂ. ತಿಂಗಳಿಗೆ ಎಷ್ಟು ಬರೋದು ಸಂಬಳ ಅವರಿಗೆ? ಇರ್ಸ್ ಕಲ್ತ್ರೆ ಬಟ್ಟೆ ಎರಡೊತ್ತು ಊಟ ಆಗೋದು ಕಷ್ಟ, ಇಷ್ಟು ಕಷ್ಟಪಟ್ಟರೆ. ಅದೇ ಒಬ್ಬ ಜ್ಞಾನಿ ಇರ್ತಾನೆ, ಆಫೀಸರ್ ಇರ್ತಾನೆ, ಬರೀ ಸೈನ್ ಮಾಡ್ತಾನೆ ಸಾಕು, ಲಕ್ಷಾಂತರ ರೂಪಾಯಿ ದುಡಿತಾನೆ ಬೇಕಾದ್ರೆ. ಅವ್ರ ಸಿಗ್ನೇಚರ್ಗೆ ಅಷ್ಟು ವ್ಯಾಲ್ಯೂ, ಅಷ್ಟು ಓದಿದ್ದಾನಲ್ಲ ಅವನೊಂದು ಮಾತಿಗೆ ಅಷ್ಟು ವ್ಯಾಲ್ಯೂ. ಅದಕ್ಕೆ ಹೇಳ್ತಾರೆ, ಜ್ಞಾನದ ಮಹತ್ವ ಎಂದೂ ಕರ್ಮಕ್ಕೆ ಬರೋದಿಲ್ಲ, ಅಂತ ಕರ್ಮ ಬಿಡ್ಲಕ್ಕೂ ಬರೋದಿಲ್ಲ ಅದನ್ನು ಹೇಳ್ತಾರೆ. ಕರ್ಮ ಬಿಡ್ಲಕ್ಕೆ ಬರೋದಿಲ್ಲ, ಜ್ಞಾನಕ್ಕೆ ಪರ್ಯವಸಾನವಾಗ ಕರ್ಮ ಮಾಡಬೇಕು. ಆ ದೃಷ್ಟಿಯಲ್ಲಿ ಯಜ್ಞಾರ್ಥ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮಬಂಧನ, ಅರ್ಜುನ ಹಾಗೆ ಬದುಕಬೇಕು. ಆ ತಸ್ಮಾತ್ ಯೋಗಿ ಭವ ಅರ್ಜುನ. ಇಂಥ ಯೋಗಿಗಳಲ್ಲೂ ಕೂಡ ಯೋಗಿ ನಾಮಪಿ ಸರ್ವೇಷಾಂ ಮದ್ಗತೇನ ಅಂತರಾತ್ಮನ ಯೋಮಾಂ ಭಜತಿ, ಯಾರನ್ನು ಭಜನೆ ಮಾಡ್ತಾನಲ್ಲ ಅವನು ಸಯುಕ್ತ ಪರಮೋ ಮತಃ, ಅವನು ಬಹಳ ದೊಡ್ಡ ಯುಕ್ತತಮೋ ಮತಃ ಅಂತ ಭಗವಂತ ಹೇಳ್ತಾನೆ. ಇಂಥ ಯೋಗಿಗಳಲ್ಲೂ ಕೂಡ ಯುಕ್ತತಮನಾದ ಯೋಗಿ ಒಬ್ಬ ಇದ್ದಾನೆ, ಅವನ್ಯಾರು? ಯೋಮಾಂ ಭಜತಿ, ನನ್ನ ಆರಾಧನೆ ಹೊರತು ಬೇರೆ ಏನನ್ನೂ ಇಷ್ಟಪಡೋದಿಲ್ವಲ್ಲ ಅಂತವನು ಭಾರಿ ದೊಡ್ಡ ಯೋಗಿ ಅವನು. ಏನು ಹಾಗಂದ್ರೆ ಅರ್ಥ ಅಂದ್ರೆ ಹೇಳ್ತಾರೆ, ಯೋಗಿಗಳಲ್ಲಿ ಒಮ್ಮೊಮ್ಮೆ ಟೆಂಪ್ಟ್ ಆಗ್ತಾರೆ ಕೆಲವರು, ಒಮ್ಮೊಮ್ಮೆ ಟೆಂಪ್ಟ್ ಆಗಿಬಿಡ್ತಾರೆ. ಆದರೆ ಎಂದೂ ಟೆಂಪ್ಟ್ ಆಗದ ಯೋಗಿ ಇರ್ತಾನಲ್ಲ ಅವನು ಭಾರಿ ಶ್ರೇಷ್ಠ. ಯಾರವರು? ಹನುಮಂತ ಅಂಥ ಯೋಗಿ, ಭೀಮಸೇನ ಅಂಥ ಯೋಗಿ, ಅವರು ಏಕಾಂತ ಭಕ್ತರು, ಅವ್ರ ಮಟ್ಟಕ್ಕೆ ಯಾರೂ ಬರೋದೇ ಇಲ್ಲ. ಶುದ್ಧೇ ಭಾಗವತೇ ಧರ್ಮೇ ನಿರತೋ ಯದ್ವೃಕೋದರ. ಇವತ್ತು ಮಾಂ ಅವ್ಯಭಿಚಾರೇಣ ಭಕ್ತಿಯೋಗೇನ ಸೇವತೆ ಎಂದೂ ಕೂಡ ಅವ್ಯಭಿಚರಿತವಾದ ಭಕ್ತಿಯನ್ನು ಮಾಡಬೇಕು. ಹನುಮಂತನ ರಾಮದೇವರು ಕೇಳ್ತಾರೆ, ಹನುಮಂತ ಏನು ಬೇಕು ನಿನಗೆ? ಇಂಥ ವರನ ಭಗವಂತ ಯಾರಿಗೂ ಕೇಳಿಲ್ಲ, ಹನುಮಂತನಿಗೆ ಒಂದೇ ಕೇಳಿ, ನಾ ಕೊಟ್ಟಿದ್ದು ತಗೊಡ್ರಿ ಅಂತ ಪರಮಾತ್ಮನೇ. ಬಿಡದವರಿಗೆ ನಿನಗೇನು ಬೇಕು ಅಂತ ಡೈರೆಕ್ಟ್ ಪರಮಾತ್ಮ ಹನುಮಂತನನ್ನು ಕೇಳಿದ. ಅಂತ ಆಪರ್ಚುನಿಟಿ ಜಗತ್ತಿನಲ್ಲಿ ಯಾರ್ಯಾರಿಗೂ ಸಿಕ್ಕಿಲ್ಲ, ಹನುಮಂತನಿಗೆ ಮಾತ್ರ ಸಿಕ್ಕಿದ್ದು. ಹನುಮಂತ ಕೇಳಿದ ವರ ವಿಶ್ವಕ್ಕೆ ಅತ್ಯಾಶ್ಚರ್ಯಕರವಾದ ವರ ಅದು. ಬಂದು ರಾಮ ನನಗೆ ಕೊಡು, ಏನು ಕೇಳ್ತಾನೆ ಹನುಮಂತ? ಅದು ಜಗತ್ತು ನೋಡ್ತಾ ಇದೆ. ಹನುಮಂತ ಕೇಳಿದ, ಪ್ರವರ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಣೇ ತ್ವಯೀಶಮೇ ಹ್ರಾಸ ವಿವರ್ಜಿತ ಸದಾ. ರಾಮ ನಿನ್ನ ನನ್ನ ಭಕ್ತಿ ನನಗೆ ಇದೆಯಿಲ್ಲ ನಿನ್ನಲ್ಲಿ, ಅದು ತುಂಬ ಹೆಚ್ಚುತ್ತಾ ಹೋಗಲಿ, ಕ್ಷಣ ಕ್ಷಣಕ್ಕೂ ಜಾಸ್ತಿ ಆಗಲಿ. ಏನು ಹನುಮಂತನ ವೈರಾಗ್ಯ, ಏನು ಹನುಮಂತನ ಹಿರಿವೆ ಅಂದರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಶ್ರೀರಾಮದೂತಂ ಶಿರಸಾ ನಮಾಮಿ, ಸುಗ್ರೀವಂ ನಮಾಮಿ ಹೇಳೋದಿಲ್ಲ ನಾವು, ವಾಲಿನ ನಮಾಮಿ ಯಾರಿಗೂ ನಮಾಮಿ ಇಲ್ಲ, ಲಕ್ಷ್ಮಣ ನಮಾಮಿ ಇಷ್ಟು ಹೇಳೋದಿಲ್ಲ, ಹನುಮಂತನ ನಮಸ್ಕಾರ ಮಾಡುತ್ತೆ. ಯಾವ ಎತ್ತರ ಹನುಮಂತನ ಎತ್ತರ, ಎಲ್ಲವನ್ನೂ ಮಾಡಿ ಏನೂ ಬೇಡ ಅಂತಾರಲ್ಲ, ಎಷ್ಟು ದೊಡ್ಡ ವ್ಯಕ್ತಿ. ಯುಕ್ತತಮೋ ಮತಃ, ಅತಿ ದೊಡ್ಡ ಯೋಗಿಯಾದವನು ಆತ. ಇದನ್ನೆಲ್ಲ ತಿಳ್ಕೊಂಡ್ರೆ ಆ ಯೋಗಿಯೇ ಹನುಮಂತನೇ ಭೀಮಸೇನ. ಆ ಭೀಮಸೇನ ಇದ್ದಾನೆ, ದುರ್ಯೋಧನ ನಡುಕ್ತಾ ಇದ್ದಾನೆ. ಪರ್ಯಾಪ್ತಂತಿದ ಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ ಅಂತ ಓಡಾಡ್ತಾನೆ. ಅಂತ ಭೀಮನ ವರ್ಚಸ್ಸು ಹನುಮಂತನ ವರ್ಚಸ್ಸು ಊಹೆ ಮಾಡಕ್ಕೆ ಸಾಧ್ಯವಾಗೋದಿಲ್ಲ. ದುಶ್ಯಾಸನ ಎದೆಯನ್ನು ಬಗಿತಾ ಇದ್ದಾನೆ ಭೀಮಸೇನ, ರಕ್ತ ಚಿಮ್ತಾ ಇದೆ. ಅಂಥ ಒಂದು ವಿಚಿತ್ರವಾದ ರಣರಂಗದ ಪರಾಕಾಷ್ಠೆ ಅದು. ಅದು ಆ ಹೊತ್ತಿನಲ್ಲಿ ಹನುಮ ಭೀಮಸೇನನ ಮನಸ್ಸು ಎಷ್ಟು ಚೆನ್ನಾಗಿದೆ ಅಂದರೆ, ಸ್ಮರನ್ ನೃಸಿಂಹಂ ಭಗವಂತ ಮೀಶ್ವರಂ ಸಮನ್ಯು ಸೂಕ್ತಂಚ ದದರ್ಶ ಭಕ್ತ್ಯಾ ಎಷ್ಟೇ ಮನ್ಯೋ ಇತ್ಯತೋ ನಾರಸಿಂಹಂ. ನರಸಿಂಹದೇವನ ಸ್ತೋತ್ರ ಮಾಡ್ತಾ ಮನ್ಯು ಸೂಕ್ತವನ್ನು ಹೇಳ್ತಾ ಕೃಷ್ಣಾರ್ಪಣ ಅಂತ ಹೇಳಬೇಕಾದ್ರೆ, ಎಂಥ ಯೋಗಿ ರಾಜ ಭೀಮಸೇನ, ಎಂಥ ಯೋಗಿ ರಾಜ ಹನುಮಂತ, ಇದೆಲ್ಲ ಗೊತ್ತಾದರೆ ಅವರು ಯುಕ್ತತಮೋ ಮತಃ, ಹೈಯೆಸ್ಟ್ ಕ್ಲಾಸ್ ಆಫ್ ಯೋಗಿಗಳು. ಇದನ್ನು ತಿಳ್ಕೋಬೇಕಾದಿಷ್ಟೇ, ಯೋಗಿಗಳಲ್ಲಿ ತಾರತಮ್ಯ ಉಂಟು. ಮತ್ತೆ ದೇವತಾ ತಾರತಮ್ಯ ಹೇಗೋ, ಯೋಗಿಗಳಲ್ಲಿ ತಾರತಮ್ಯ ಇದೆ. ಆದ್ದರಿಂದ ನಾವು ಮುಕ್ತಿ ಹೋಗಬೇಕು ಯೋಗಿಗಳಾಗಲೇಬೇಕು. ಮಿನಿಮಮ್ ರಿಕ್ವೈರ್ಡ್ ಫಾರ್ ಪಾಸ್ 35%. ಪಾಸ್ ಆಗಿಬಿಟ್ರೆ ಆಯಿತು, ಆದರೆ ರ್ಯಾಂಕ್ ಸ್ಟೂಡೆಂಟ್ಸ್ ಬೇರೆ ಇದ್ದಾರೆ ಅದರೊಳಗೆಲ್ಲ, ದೊಡ್ಡ ದೊಡ್ಡ ಜ್ಞಾನಿಗಳಿದ್ದಾರೆ. ಅದು ನೀನು ಪಾಸ್ ಆಗೋ ವಿಚಾರ ಮಾಡಬೇಕಲ್ಲ ಕೊನೆ ಪಕ್ಷ. ಅಷ್ಟು ಧೈರ್ಯ ಕೊಡಲಿಕ್ಕೆ ಈ ಅಧ್ಯಾಯ ಭಾರಿ ಮುಖ್ಯವಾದದ್ದು. ಇಲ್ಲಿಗೆ ಮೊದಲ ಷಟ್ಕ ಮುಕ್ತಾಯವಾಗ, ಪ್ರಥಮ ಷಟ್ಕ ಮುಕ್ತಾಯವಾಯಿತು. ಇದೀ ಷಟ್ಕದ ಸಾರವನ್ನು ಸಾಧನ ಅಂತ ಕರೀತ. ಜ್ಞಾನಕ್ಕೇನು ಸಾಧನೆ ಮಾಡಬೇಕು ಅಂತ ಹೇಳಿದ್ರು. ಈಗ ಮುಂದಿನ ಆರು ಅಧ್ಯಾಯ ಪೂರ್ತಿ ಜ್ಞಾನ ಅಂದ್ರೆ ಏನು ಅಂತ ಹೇಳಿದ. ಈಗ ನಾವು ಜ್ಞಾನ ಸ್ಟೆಪ್ ಬಂದಿದೆ, ಜ್ಞಾನ ಸ್ಟೆಪ್ ಈಗ ಶುರು. ದೇವರು ಅಂದ್ರೆ ಏನು, ದೇವರು ಏನು ಮಾಡ್ತಾನೆ, ಅದೆಲ್ಲ ಪ್ರಶ್ನೆ ಬರೋದು ಇಲ್ಲಿಂದ ಶುರುವಾಗ. 7-12 ಅಧ್ಯಾಯದವರೆಗೆ ಬರೀ ಭಗವಂತನ ಬಗ್ಗೆ ಆಲ್ರೌಂಡ್ ಪರಿಚಯ ಮಾಡಿಕೊಡ್ತಕ್ಕಂಥ ಅಧ್ಯಾಯ. ದೇವರ ಬಗ್ಗೆ ಪರಿಪೂರ್ಣ ಚಿತ್ರ, ಸಮಸ್ತ ವೇದಗಳು, ಉಪನಿಷತ್ತುಗಳು, ಪುರಾಣಗಳು ಏನೇನಿವೆ, ಎಲ್ಲ ಏನೇನು ಬಂದಿದೆ, ಅದನ್ನು 6ನೇ ಅಧ್ಯಾಯದಲ್ಲಿ ಪರಮಾತ್ಮ ಹೇಳಿಬಿಡ್ತಾನೆ. ಅದನ್ನು ಮುಂದಿನ ಸಲ ಶುರುವಾಗುತ್ತಲ್ಲ, August 1-7 ಅದು 7ನೇ ಅಧ್ಯಾಯ ಪ್ರಾರಂಭ. ಅದರಲ್ಲಿ ದೇವರು ಅಂದರೆ ಮಾತೆತ್ತಿರ ದೇವರ ವಿಷಯನೇ, ಆ ದೇವರು ಏನೇನು ಬರೀ ದೇವರದ್ದು ಬಾಯ್ಲಂತಿರ್ತೇವೆ ಹೊರತು ದೇವರೊಂದು ಹೇಗೆ ಅರ್ಥ ಮಾಡ್ಕೊಂಡು ಅನ್ಬೇಕು ಅನ್ನೋ ವಿಚಾರ ಶುರುವಾಗುತ್ತೆ. ಅದು ಕೇಳ್ತಾ ಕೇಳ್ತಾ ದೇವರು ಕಂಡೇ ಬಿಡ್ತಾರೆ ಅರ್ಜುನನಿಗೆ, ವಿಶ್ವರೂಪ ದರ್ಶನವಾಗುತ್ತೆ. ಅಂಥ ಒಂದು ಅಭೂತಪೂರ್ವವಾದ 2ನೇ ಷಟ್ಕವನ್ನು ನಾವು August 1-7 ಇದೇ ಪವಿತ್ರವಾದ ರಾಮಮಂದಿರದ ವೇದಿಕೆ. ಬಹುಶಃ ಮೊದಲೇ ಹೇಳ್ತೇನೆ, ಒಂದು ಸ್ಥಳದೊಳಗೆ ಒಬ್ಬ ಸಂಸ್ಥೆಯ ಜನಗಳು ಅತ್ಯಂತ ತಮ್ಮ ಎಲ್ಲ ಕೆಲಸಗಳನ್ನು ಬದಿಗಿತ್ತು, ಜ್ಞಾನ ಕಾರ್ಯ ಒಂದನ್ನೇ ಪ್ರಧಾನ ಕಾರ್ಯ ಮಾಡಬೇಕು, ಇನ್ನೊಂದು ಕಾರ್ಯ ಇಲ್ಲ, ನಮಗೆ ಜಾಗ ಇಲ್ಲ ಅಂತ ಹೇಳ್ತಕ್ಕಂಥ ಮನೋಭಾವ ಇಲ್ಲದ ಒಂದು ವಿಚಿತ್ರವಾದ ಸಂಸ್ಥೆ ಅಂದರೆ ನಮ್ಮ ಶ್ರೀರಾಮ ಮಂದಿರದ ಈ ಪವಿತ್ರವಾದ ವೇದಿಕೆ. ಇದು ಬಹಳ ಅಪೂರ್ವ. ಒಬ್ಬ ಮಠ ಮಂದಿರ ಇರಬೇಕಾದ್ದೇ ಅದಕ್ಕೋಸ್ಕರ. ಇವತ್ತು ಭಗವಂತ ಅತ್ಯಂತ ಪ್ರೀತನಾಗೋದು ಜ್ಞಾನಕ್ಕೋಸ್ಕರ ಮಾತ್ರ. ಆ ದೃಷ್ಟಿಕೋನ ಇರತಕ್ಕಂತಹ ಇಲ್ಲಿಯ ಕಾರ್ಯಕರ್ತರನ್ನು, ಅಧ್ಯಕ್ಷರು ಮೊದಲ ಎಲ್ಲರನ್ನೂ ಅಭಿನಂದನೆ ಮಾಡ್ತಾ, ಶ್ರೀ ಜಗನ್ನಾಥರಾಯರು ಮೊದಲಾದವರ ಗುಂಪು ಬಹಳಷ್ಟು ಆದರ್ಶಪ್ರಾಯವಾದ ಕೆಲಸ ಮಾಡ್ತಾ ಇದ್ದಾರೆ. ಅದು ಎಷ್ಟು ಅಭಿನಂದನೆ ಮಾಡಿದರೂ ಸಾಲದು. ಇಂಥ ರೀತಿ ಭಗವಂತ ಅವರಿಗೆಲ್ಲ ಶ್ರೇಯಸ್ಸನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಮತ್ತು ಮುಂದಿನ ಒಂದು ದೊಡ್ಡ ಪ್ರಕಾಶನ ಅಂದರೆ ನಮ್ಮದು ಮುಂದಿನ 16ನೇ ಇದೆಯಲ್ಲ, 14, 15, 16 ಸರ್ವಮೂಲ ಗ್ರಂಥಗಳ ಕನ್ನಡ ಆವೃತ್ತಿಯ ಪ್ರಕಾಶನ, ವಿದ್ಯಾಪೀಠದ ಪೂರ್ಣಪ್ರಜ್ಞಾ ವಿದ್ಯಾಪೀಠದ ಆವರಣದಲ್ಲಿ ಪ್ರಕಾಶನ. ಒಂದೇ ಬಾರಿಗೆ 37 ಗ್ರಂಥಗಳ ಪ್ರಕಾಶನ 7 ಸಂಪುಟಗಳಲ್ಲಿ 99 January ಆ ರೀತಿ ಸಂಸ್ಕೃತ ಆವೃತ್ತಿ ಪ್ರಕಾಶನವಾಗಿತ್ತು. ಈಗ ಕನ್ನಡ ಅನುವಾದ ಅಲ್ಲ, ಕನ್ನಡ ಆವೃತ್ತಿಯ ಪ್ರಕಾಶಿತವಾಗ್ತಾ ಇದೆ. 7 ಸಂಪುಟಗಳನ್ನ 7 ಪೀಠಾಧೀಶರು ಬಿಡುಗಡೆ ಮಾಡ್ತಾರೆ ವಿದ್ಯಾಪೀಠದೊಳಗೆ. 14-13 ಕಾರ್ಯಕ್ರಮ ಇರುತ್ತೆ, ಎಲ್ಲರೂ ಅದರಲ್ಲಿ ಭಾಗವಹಿಸಬೇಕು. ಚರ್ಚಾಗೋಷ್ಠಿಗಳು, ಪ್ರವಚನಗಳು, ದೊಡ್ಡ ದೊಡ್ಡ ವಿದ್ವಾಂಸ, ಬೇರೆ ಎಲ್ಲ ಮತದ ವಿದ್ವಾಂಸರು ಬರ್ತಾರೆ ಅದರೊಳಗೆ, ಸಾಹಿತಿಗಳು ಬರ್ತಾರೆ, ಎಲ್ಲ ವರ್ಗವನ್ನು ಪ್ರತಿನಿಧಿಸಬೇಕು. ಅದನ್ನು ನೋಡೋದಕ್ಕೆ ಭಾರಿ ಸಂತೋಷವಾಗಬೇಕು. ಆ ರೀತಿ ನೋಡಿದಾಗ ಮನಸ್ಸಿಗೆ ತತ್ವಜ್ಞಾನದ ಪ್ರಪಂಚದ ವಿಶೇಷ ಪರಿಚಯವಾಗತಕ್ಕಂಥ ಅವಕಾಶ ಇದೆ. ಎರಡು ಅದರಲ್ಲಿ ಭಾಗ ಚರ್ಚಾಗೋಷ್ಠಿಗಳು, ಉಪನ್ಯಾಸಗಳು, ಎರಡೆರಡು ಕಾರ್ಯಕ್ರಮ ಇರೋದ್ರಿಂದ ಎಲ್ಲರೂ ಬರಬೇಕು. 14 ಸಾಯಂಕಾಲ 4 ಶುಕ್ರವಾರ 4 ಪರಮಪೂಜ್ಯ ಶ್ರೀ ಸುಬ್ರಹ್ಮಣ್ಯ ಮಠಾಧೀಶರು ಉದ್ಘಾಟನೆ ಮಾಡ್ತಾರೆ, ಅಲ್ಲಿಂದ ಕಾರ್ಯಕ್ರಮ ಪ್ರಾರಂಭ. ಪೇಜಾವರ ಶ್ರೀಗಳವರ ಅಧ್ಯಕ್ಷತೆಯೊಳಗೆ ಭಾರ ವಾರ ಗ್ರಂಥಗಳ ಪ್ರಕಾಶನ. ಅವರೆಲ್ಲೋ ಪುನಃ ಲೋ ಬರ್ತಾರೆ ಕಾರ್ಯಕ್ರಮಕ್ಕೋಸ್ಕರ, ಅಷ್ಟು ದೂರದಿಂದ ಬರ್ತಾ ಇದ್ದರು. ಪ್ಲೇನ್ನಲ್ಲಿ ಬಂದು ಮತ್ತೆ ಮುಸಲ್ ಮತ್ತೆ ಪ್ಲೇನಲ್ಲಿ ವಾಪಸ್ ಹೊರಡ್ತಾರೆ. ಅಂದರೆ ಆ ಕಾರ್ಯಕ್ರಮದ ಬಗ್ಗೆ ಅಷ್ಟು ಅವರು ವಿಶೇಷವಾದ ಅನುಗ್ರಹ ಮಾಡಲಿಕ್ಕೋಸ್ಕರ ಆಗಮಿಸ್ತಾ ಇದ್ದಾರೆ. ಎಲ್ಲರೂ ಅದರಲ್ಲಿ ಭಾಗವಹಿಸಿ ಅದು ಸಮಾರಂಭದಲ್ಲಿ ಭಾಗವಹಿಸೋದೇ ಪುಣ್ಯ. ಯಾಕೆ ಸ್ವರಮೂಲ ಗ್ರಂಥಗಳು ಅದು ಬರಲಿಕ್ಕೆ ಆಚಾರ ಅವತಾರ ಮಾಡಿ ಬಂದಿದ್ದು ಅಜ್ಞಾಮನ್ಯರ ಹಾರ್ಯಾಮ್. ಆ ಗ್ರಂಥಗಳು ಮೊದಲೇ ಹೇಳಿದಂತೆ ತುಂಬ ಶ್ರೇಷ್ಠವಾದ ಪೇಪರ್ನೊಳಗೆ ಆಕರ್ಷಕವಾದ ಮುದ್ರಣ, ಒಳ್ಳೆ ರೀತಿಯಾದ ಬೈಂಡಿಂಗು, ಎಲ್ಲ ಏನೇನು ಮಾಡಲಿಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಇದೆ ಅಷ್ಟೆಲ್ಲ ರೀತಿಯಲ್ಲಿ ಮಾಡಿದೆ. ಅದಕ್ಕೆ ತೊಗೊಂಡವರು ಅಂತ ಅವಶ್ಯ ಬನ್ನಿ. ತೊಗೊಳ್ಳದಿದ್ದರೆ ತೊಗೊಳ್ಳೋಕೆ ಪ್ರಯತ್ನ ಪಡಿ. ಆ ಗ್ರಂಥ ಮನೇಲಿ ಇಟ್ಕೊಂಡು ಏನು ಮಾಡಬೇಕು ಅಂತ ಕೇಳಬಾರ್ದು. ಓದಕ್ಕೆ ಬರೋದಿಲ್ಲ ಏನು ಮಾಡಬೇಕು ಅಂತ ಕೇಳಬಾರ್ದು. ಓದಬೇಕಾಗಿಲ್ಲ, ಗನ್ನು ಹೊಡಿಬೇಕಾಗಿಲ್ಲ. ಹಿಡ್ಕೊಂಡಿದ್ರೆ ಸಾಕು, ಹತ್ರ ಬರೋದಿಲ್ಲ ಕಳ್ಳರು. ಗನ್ನಿದೆ ಅಂತ ಗೊತ್ತಾದ್ರೆ ಓಡೋಗ್ಬಿಡ್ತಾರೆ. ಆ ಕಡೆ ಅವ್ರು ಇಟ್ಕೊಂಡಿದ್ದಾನೆ ಏನೋ ಒಂದು ಅಂತ ಹೇಳಿ ಡೌಟ್ ಬಂದರೆ ಸಾಕು, ಹತ್ರ ಬರೋದಿಲ್ಲ. ಸರ್ವಮೂಲ ಗ್ರಂಥ ಅಂದರೆ ಜಗತ್ತಿನ ಯಾವ ನ್ಯೂಕ್ಲಿಯರ್ ವೆಪನ್ ಅದರ ಮುಂದೆ ಅಲ್ಲ. ಕಾಮ, ಕ್ರೋಧ, ಲೋಭ ಯಾವುದು ಹತ್ರ ಬರೋದಿಲ್ಲ. ಮನೆಯಲ್ಲಿದ್ದು ಮಂಗಳಾರತಿ ಮಾಡಿದರೆ ಸಾಕು. ಈ ಹೆಸರು ಕೃಷ್ಣ ಹೇಳಿದನಲ್ಲ, ಜಿಜ್ಞಾಸರಪ ಯೋಗಸ್ಯ ಶಬ್ದ ಬ್ರಹ್ಮಾತಿ ವರ್ತತೆ. ಅದನ್ನು ಓದಬೇಕು, ಪೂಜೆ ಮಾಡಬೇಕು ಅನ್ನೋ ಮನೋಭಾವ ಬಂದರೆ ಎಷ್ಟೋ ಜನ್ಮಗಳ ಪುಣ್ಯ ಅದು ಒಂದು. ಆ ದೃಷ್ಟಿಯಿಂದ ಶಕ್ತಿ ಇದ್ದವರು ತಗೊಳ್ಳೋದು ಉತ್ತಮ ಪಕ್ಷ. ಅಂಥವರು ಬಂದು ಭಾಗವಹಿಸಬೇಕು. ಆ ಸಮಾರಂಭದಲ್ಲಿ ಗ್ರಂಥಗಳನ್ನು ನೋಡಿಯಾದರೂ ನೋಡಬೇಕು ಅಂತ ಹೇಳ್ತಾ, ಮತ್ತು ಆಗಸ್ಟ್ 1ರಿಂದ ಪ್ರಾರಂಭ ಅಂತಾನು ತಿಳಿಸ್ತಾ, ಮತ್ತು ಅನೇಕ ಯೋಜನೆಗಳನ್ನು ಹೇಳಿದೆ. ಅದರಲ್ಲೂ ಭಾಗವಹಿಸಲು ಪ್ರಯತ್ನ ಪಡಬೇಕು ಅಂತ ಹೇಳ್ತಾ, ಎಲ್ಲರೂ ಸಹ ಈ ಮಹೋತ್ಸವ ಗ್ರಂಥಗಳ ಬಿಡುಗಡೆಯ ಮಹೋತ್ಸವದೊಳಗೆ ಆಚಾರ್ಯರ ಅನುಗ್ರಹಕ್ಕೋಸ್ಕರ ಯಾವ ಹನುಮಂತ ಗೀತೆಯನ್ನು ಆ ಗ್ರಂಥದ ಮೇಲೆ ಕೂತ್ಕೊಂಡು ಕೇಳ್ತಾ ಇದ್ದಾನೆ, ಅರ್ಜುನ ಒಳಗೊಂಡು ಕೂತ್ಕೊಂಡು ಕೇಳ್ತಾ ಇದ್ದಾನೆ. ಗೀತಾ ಭಾಷ್ಯ ಗೀತಾ ತಾತ್ಪರ್ಯ ಬರೆದವರು ಆಚಾರ್ಯರು. ಆ ಗ್ರಂಥಗಳಲ್ಲಿ ಸೇರಿದೆ ಸರ್ಮೋದ ಗ್ರಂಥ, ಗೀತಾ ಭಾಷೆ ಎಲ್ಲ ಸೇರಿಕೊಂಡಿದೆ. ಆದ್ದರಿಂದ ಅದರಲ್ಲಿ ಭಾಗವಹಿಸಬೇಕು ಅಂತ ತಿಳಿಸಿ ಇವತ್ತಿನ ಈ ಬಾರಿಯ ಪ್ರವಚನ ಮಾಲಿಕೆಯನ್ನು ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳನ್ನು ಹೇಳಲೇಬೇಕು ಅಂತ ಇದರಲ್ಲೂ ಕೂಡ ಆಗಮಿಸಿದ್ದೇನೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದ ಓಚ ಮಹಂ ತೇನ ಪ್ರಿಯತಾಂ ಕಮಲಾಲಯ. ಯಾವುದಕ್ಕೆ